ಈಗೋ ನಾವು ಈ ಕಡೆ ಹೋಗ್ತಾ ಇದ್ದೇವೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ ಅಂತ ಹೇಳ್ತಾರೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ. ಅವನು ಹೀಗಿರ್ತಾನೆ ನೋಡೋದಕ್ಕೆ, ಹೇಟು ಏಟು ಎಲ್ಲ ಕೊಟ್ಬಿಡ್ತಾರೆ. ಇಷ್ಟಿರ್ತಾನ ಅವನು. ಅವನಿಗೆ ಪ್ರಶ್ನೆ ಕೇಳಿ ತಕ್ಷಣ ನಾವು ಹೇಳಿದ ಉತ್ತರ ಹೇಳ್ತಾರೆ, ನೀವು ಹೇಳಿದ ಉತ್ತರ ಹೇಳೋದಿಲ್ಲ. ಯಾಕೆ? ಸಂಪ್ರದಾಯ ಬಲ್ಲವರೆಲ್ಲ ಹೇಳೋ ಮಾತದು ಒಂದು, ನಿಮಗೆ ವೇದ ತರೆ ಬಿಡೋ ಗೊತ್ತಿಲ್ಲ, ಹೀಗೆ ಮಾತಾಡ್ತೀರಿ ಅಂತ ಹೇಳಿಬಿಟ್ಟು ಆಚಾರ್ಯ ಹೊರಟ್ರಂತೆ. ಇವ್ರಿಗೆ ಕುತೂಹಲ, ಆ ಹೇಳಿದ ಬ್ರಾಹ್ಮಣ ಬರ್ತಾನ ನೋಡೋಣ ಅಂತ ಕಾಯ್ಕೋತ ಕುತ್ಕೊಂಡ್ರೆ ಆ ಹೇಳಿದ ಟೈಮ್ ಕರೆಕ್ಟಾಗಿ ಬರ್ತಾರೆ. ಇಲ್ಲಿ ಹೇಗೆ ಸತ್ಯ ಆಯ್ತಲ್ಲ, ಅಲ್ಲಿ ಹಾಗೆ ಸತ್ಯ ಆಗುತ್ತೆ. ಆ ರೀತಿ ನೋಡಿದ್ರೆ ತಾದೃಶಾಕೃತಿ ಅಂತ ಹೇಳುತ್ತಾರೆ. ಅವ್ರು ಹೇಳಿದ ಹಾಗೆ ಇದ್ದ, ಸ್ವಲ್ಪ ಟ್ಯಾಲಿ ಆದರೂ ಸಾಕಾಗಿತ್ತು, 100% ಟ್ಯಾಲಿ ಆಯಿತು ಏನು ಹೇಳ್ತಾರೆ. ಎಲ್ಲ ಇನ್ನೇನು ಅರ್ಧ ಸೋತಾಗೆ ಆಗಿತ್ತು ಪಾಪ ಆಚಾರ್ಯರೇ. ಅಪಾಲ ಅಂದ್ರೇನು? ಅಜ್ಜಿ ತರೋಡಿ ತಕ್ಷಣ ಹೇಳಿಬಿಟ್ಟ ಅಪ್ಪ ಆಚಾರ್ಯ ಹೇಳಿದ ತಕ್ಷಣ ಹೇಳಿದಾಗ ಅವ್ರು ಅಂದ್ಕೊಂಡ್ರಂತೆ, ಓಹೋ ಇವರು ವೇದ ಬಲ್ಲವರಲ್ಲ, ಉಪನಿಷತ್ ಬಲ್ಲವರಲ್ಲ, ಮಹಾಭಾರತ ಬಲ್ಲವರಲ್ಲ, ವ್ಯಾಕರಣ ಬಲ್ಲವರಲ್ಲ, ಸರ್ವವಿದ್ಯತಿಹಿ ಅಂತ ಕರೆದ್ರಂತೆ. ಎಲ್ಲಾ ಬಲ್ಲವರು ಅಂತ ಹೆಸರಿಟ್ಟರಂತೆ. ಸರ್ವಜ್ಞ ಅಂತ ಅವ್ರ ಹೆಸರು ಬಂತು, ಪೂರ್ಣಪ್ರಜ್ಞರು ಅಂತ ಬಂದ್ರೆ ಅದಕ್ಕೆ. ಅಂದ್ರೆ ಮಹಾಭಾರತದ ಈ ಪ್ರಸಂಗ, ಆಚಾರ್ಯರ ಜೀವನದ ಈ ಪ್ರಸಂಗ ಎರಡು ಕೂಡ ಹೇಗೆ ಅರ್ಥ ಆಗುತ್ತೆ ಅಂತ ಗೊತ್ತಾದರೆ ಅವರ ಪೂರ್ಣ ಜ್ಞಾನಕ್ಕೆ ನಿದರ್ಶನ ಇದೆ. ಅದೆಲ್ಲ ಅರ್ಥವಾಯ್ತಂತೆ. ಆಗಿದೆಲ್ಲ ಹೇಳಿದ್ದು ಯಾರ ಮುಂದೆ? ದುರ್ಯೋಧನ ಅಲ್ಲೇ ಕೂತಿದ್ದ ನೋಡ್ಕೋತ, ಕಾಪಿ ಹೊಡೆದಿದ್ದೆಲ್ಲ ಅವನ ಎದುರೇ ರಿಪೋರ್ಟ್ ಮಾಡಿದ್ರೆ ಹೇಗೋ ಹಾಗೆ ಪಾಪ ನೋಡ್ತಾ, ನೀವು ಮಾಡಿದ ಹಣೆ ಬಾರ ಇಷ್ಟೇನೆ ಕೇಳಿ ಅವನ್ನ ಅಂತ ಕೇಳಿದ್ರೆ ತಪ್ಪು ತಲೆ ಬಗಿಸಿ ಕೂತಿರ್ತಾನೆ. ಆಗ ಅವನು ಬಿಡುಗಡೆ ಧರ್ಮವಾದ ಹೇಳ್ತಾನೆ, ಗಾಂಧಾರೆ ನ ಪುನಃ ಕಾರ್ಯ ಬೀದ್ರಕ್ ದುರ್ಯೋಧನ, ಎಂಥ ಹುಚ್ಚು ಕೆಲಸ ಮಾಡ್ಕೊಂಡ್ಬಿಟ್ಟು, ಎಷ್ಟು ಮರ್ಯಾದೆಯಲ್ಲಿ ಕೆಲಸ ಮಾಡ್ಕೊಂಡೆ, ಇಡೀ ವಂಶಕ್ಕೆ ಕಳಂಕ ತರ ಕೆಲಸ ಮಾಡ್ಕೊಂಡ್ಬಿಟ್ಟಿ ಅಲ್ಲ, ನಿನ್ನ ಹಿಡ್ಕೊಂಡು ಹೋಗಿದ್ದು ಏನು ಗತಿ ಆಗ್ತಿತ್ತು, ನಮ್ಮ ವಂಶದ ಗತಿ ಏನಾಗ್ತಿತ್ತು, ಹೀಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ನೀನು ದಡ್ಡ ಅಂತ ಬೈದಾಗ ತೆಪ್ಪ ತಲೆ ಬಯಸ್ಕೊಂಡು ಹೋಗ್ತಾರೆ ಆ ಕಡೆ. ಇಂಥ ದುರ್ಯೋಧನನ ಯಾವ ಮಹಾವೀರ ಅಂತ ಕರೀತೀರಿ? ಅಲ್ಲಿಂದ ಬಯಸ್ಕೊಂಡು ಬಾತೆ ಇಲ್ಲ, ಆ ಕಡೆ ಹೊರಟು ಹೋಗಿಬಿಟ್ಟಂತೆ. ಧರ್ಮರಾಜ ಯಜ್ಞ ಮಾಡಿ ಸಂತೋಷಪಟ್ಟ, ಭೀಮಸೇನ ಇವನು ಮಾನಭಂಗ ರೂಪ ಯಜ್ಞ ಮಾಡಿ ಭೀಮಸೇನ ಸಂತೋಷಪಟ್ಟಿದ್ದಾಯ್ತು. ಅದಕ್ಕೆ ರಣಯಜ್ಞದಲ್ಲಿ ನೋಡ್ತೇವೆ ಅಂತ ಹೇಳಿದ್ರಲ್ಲ, ಮುನ್ಸೂಚನೆ ಆಯ್ತು ಅಷ್ಟೇ. ಅಲ್ಲಿಂದ ಹೊರಟ ದುರ್ಯೋಧನ ತನ್ನ ತಮ್ಮಂದಿರ ಸಮೇತ ಅಷ್ಟೊತ್ತಿಗೆ ಹೋದ ಒಂದು ಕಡೆಗೆ, ಶಕುನಿಯ ಸಮೇತ ಹೋದ, ಊರಿಗೇನು ಹೋಗಲಿಲ್ಲ ಅವನು, ಸ್ವಲ್ಪ ದೂರ ಹೋದ, ತುಂಬ ನಾಚಿಕೆ ಆಗಿತ್ತು ಅವನಿಗೆ. ಒಂದು ಕಡೆ ಇಳ್ಕೊಂಡ, ನೋಡಿದವರಿದ್ದಾರೆ ಉಚ್ಚಾಪಟ್ಟೆ ನೋಡ್ಬಿಟ್ಟಿದ್ದಾರೆ ಜೊತೆಗೆ, ಅದನ್ನು ಬಿದ್ದವನು ಬಿದ್ದರೆ ದುಃಖ ಆಗುತ್ತೆ, ನೋಡಿದ್ರೆ ಜಾಸ್ತಿ ದುಃಖ ಆಗುತ್ತೆ ಪಾಪ. ಯಾರು ನೋಡಿದವರು ಸುಮ್ಮನೆ ವರ್ಷಕೊಂಡು ಹೋಗಿಬಿಡ್ತಾನೆ, ನೋಡಿಬಿಟ್ರೆ ಜೋರಾಗಿ ಒದರ್ತಾನೆ. ಮನುಷ್ಯನ ಪದ್ಧತಿ ಅದು. ಅಷ್ಟು ಜನ ನೋಡಿದ್ದಾರೆ, ಮಂತ್ರಿಗಳು ಹೆಂಡಂದಿರು ನೋಡಿದ್ದಾರೆ, ಅವರು ಸಿಕ್ಕಾಕೊಂಡವರೇ ಅಲ್ಲ, ಸೈನಿಕರು ನೋಡಿದ್ದಾರೆ, ಏನು ಗತಿ ಅಂತ ಹೇಳಿ ಸ್ವಲ್ಪ ದೂರ ಹೋದ. ಅಲ್ಲಿ ಒಂದು ಕ್ಯಾಂಪ್ ಹಾಕಿದ್ರು, ಸುಮ್ಮನೆ ಕೂತ್ಕೊಂಡ್ಬಿಟ್ಟಲ್ಲ ಹಾಕಿ. ಅಷ್ಟೊತ್ತಿಗೆ ಕರ್ಣ ಬರ್ತಾರೆ, ಓಡೋಗಿದ್ನಲ್ಲ ಕರ್ಣ ಬರ್ತಾನೆ. ಏನಾಗಿತ್ತು ಗೊತ್ತಿಲ್ಲ ಕರ್ಣನಿಗೆ, ಅವನು ತಾನು ಸೋತ್ ಹೋಗಿದ್ದೆ, ಅವನಿಗೆ ಗೊತ್ತಿತ್ತು ಸೋತಿದ್ದಿನ. ಇವರು ನೋಡಿದ್ರೆ ಸುಖವಾಗಿದ್ದಾರೆ ಅಂತ ಹೇಳ್ಕೊಂಡ್ರೆ ಹೊಗಳಿಬಿಟ್ಟನಂತೆ, ಓಹೋ ದಿಷ್ಟಾ ಜಯಸಿ ರಾಜನ್ ಅಂತ ಬಂದರಂತೆ. ಓಹೋ ಏನ್ ದುರ್ಯೋಧನ, ಆ ಜಿತ ಗಂಧರ್ವನ ಗೆದ್ದುಬಿಟ್ಟು ಎಲ್ಲ ಮಹಾವೀರ ನೀನು ಅಂತ ಹೇಳ್ಕೊತ ಬಂದಂತೆ. ಸುಮ್ಮನೆ ತಲೆ ಹಾಕಿಬಿಡೋ ಪೈಕಿ ಅವರು ಅಷ್ಟು ನೋಡಿದವರು ಇದ್ದಾರಲ್ಲ, ಏನ್ ಮಾಡ್ಬೇಕೀಗ, ಸುಮ್ಮನೆ ತಲೆ ತೆಗೆಸಿದ್ದಂತೆ. ಯಾತಕ್ಕೆ ಅಂದ್ರೆ ನಾನು ಗೆಲ್ಲಲಿಲ್ಲ ಅಂತ ಹೇಳುತ್ತಾನೆ. ಅವನು ಬಾಯಲ್ಲೇ ಬರುತ್ತೆ, ನಾನು ಗೆಲ್ಲಲಿಲ್ಲ, ಮಹಾಭಾರತ ತೆಗೆದು ನೋಡಬೇಕು, ನಾನು ಗೆಲ್ಲಲಿಲ್ಲ. ಮತ್ತೇನಾಯ್ತು, ಪಾಂಡವರು ಗೆದ್ರು, ಇನ್ನೊಂದು ಸಂಕಟ, ಎರಡನೇ ಸಂಕಟ. ಈಗ ತಾನು ಯಾರಿಗೆ ಸೋತಿದ್ದಾನೆ ಅವರೇ ಅವನ ಸೋಲಿಸಿ ಅವರು ಬಿಡಿಸಿದ್ದಾರೆ. ಇದಕ್ಕಿಂತ ಡಿಫೀಟ್ ಬೇಕಾ ಇನ್ನ? ನನ್ನ ಸ್ಥಿತಿ ಹೀಗಾಗಿದೆ, ಯಾರಿಗೆ ಮಾನಭಂಗ ಮಾಡಲಿಕ್ಕೆ ಹೊರಟಿದ್ನೋ ಅವರಿಂದ ನನ್ನ ಇವತ್ತು ಜೀವನ ಉಳ್ಕೊಂಡಿದೆ. ನಾನು ಬದುಕಿ ಏನು ಪ್ರಯೋಜನ ಅನ್ಕೊಂಡ, ಜೀವನ ಮೊದಲ ಬಾರಿಗೆ ನಾಚಿಕೆ ಆಗ್ತಾ ಇದೆ ಅವನಿಗೆ. ಫಸ್ಟ್ ಟೈಮ್ ಅವನಿಗೆ ಲಜ್ಜೆ ಬಂದಿದೆ, ತಲೆ ಎತ್ತಲಕ್ಕೆ ಬರ್ತಾ ಇಲ್ಲ ನನಗೀಗ ಕಾರಣ. ನಾನೇನು ಬದುಕಿ ಪ್ರಯೋಜನ, ನಾನು ಹೇಗೆ ಮುಖ ತೋರಿಸೋದು, ಇಷ್ಟು ಜನ ಗೊತ್ತಾಗೋಗಿದೆ, ಏನು ಮಾಡಲಿಕ್ಕಾಗೋದಿಲ್ಲ, ನಾನು ಇನ್ನು ಊರಿಗೆ ಬರೋದಿಲ್ಲ, ಏನು ಮಾಡ್ತೀನಿ, ಇಲ್ಲೇ ಇರ್ತೇನೆ, ಇದ್ದೇನು ಮಾಡ್ತೀನಿ ಅಂದರೆ ಸಾಯ್ತೇನೆ ಅಂತ ಹೇಳಿದ್ದ. ಇಲ್ಲಿದ್ದು ಉಪವಾಸ ಮಾಡಿ ಸಾಯ್ತೇನೆ ಅಂತ, ಪ್ರಾಯೋಪವೇಶ ಅಂತ ಹೇಳ್ತಾರೆ. ಉಪವಾಸ ಹಂಗರ್ ಸ್ಟ್ರೈಕ್ ಅಂತ ಕರೀತಾರಲ್ಲ, ಸಾಯೋವರೆಗೂ ಉಪವಾಸ ಇದ್ದು ಸಾಯೋ. ಆದ್ದರಿಂದ ಇದೆಲ್ಲ ದುರ್ಯೋಧನ ಟೆಕ್ನಿಕ್, ಕಲಿಯುಗದಲ್ಲಿ ಭಾರಿ ಪಾಪ್ಯುಲರ್ ಅದು ಹಂಗರ್ ಸ್ಟ್ರೈಕ್. ಇಂಥ ಪ್ರಾಣ ಆವರಣ ಉಪವಾಸ ಅಂತ ಮಾಡ್ತಾರಲ್ಲ, ಒಳ್ಳೇದಕ್ಕೂ ಮಾಡ್ತಾರೆ ಕೆಟ್ಟದಕ್ಕೂ ಮಾಡ್ತಾರೆ. ಒಳ್ಳೇದಕ್ಕೆ ಮಾಡಿದರೆ ಭಾರಿ ದೊಡ್ಡ ವ್ಯಕ್ತಿ ಆಗ್ತಾರೆ, ರಾಮಾಯಣದಲ್ಲಿ ಕಪಿಗಳು ಮಾಡ್ತಾರೆ. ಇನ್ನು ರಾಮನ ಪತ್ನಿಯಾದ ಸೀತೆಯನ್ನು ಹುಡುಕೋ ದಾರಿ ಸಿಗದೆ ಹೋದರೆ ಸತ್ತು ಹೋಗ್ತೇವೆ ಅಂತ ಹೇಳಿ ಪ್ರಾಯೋಪಯುಷ್ಟರಾಗಿ ಕೂತಾರಲ್ಲ, ಸಾತ್ವಿಕವಾದದ್ದು ಇದು. ಪರಮ ತಾಮಸ ಇದು, ನಾನು ಸಾಯ್ತೇನೆ ಅಂತ ಕೂತ್ಕೊಂಡಂತೆ ಯಾರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಶಕುನಿ ಮಾತನ್ನು ಕೇಳಲಿಲ್ಲ ಅವನು, ತಮ್ಮದಿನ ಮಾತನ್ನು ಕೇಳಲಿಲ್ಲ, ಸುಮ್ಮನೆ ಬಡಲ್ಲ ಕೂತ್ಕೊಂಡು ಬಿಟ್ಟ. ಆಯ್ತು ಏನು ಮಾಡೋದು ಅಂತ ಅವರೆಲ್ಲ ಹಾಗೆ ಕೂತ್ಕೊಂಡ್ರು. ರಾಜರ ಮುಖ್ಯಸ್ಥ ಕೂತ ಗತಿ ಏನಾಗಬೇಕು, ಎಲ್ಲ ಕೂತ್ಕೊಂಡ್ರಂತೆ. ಮಧ್ಯರಾತ್ರಿಯ ಸಮಯ, ಒಂದು ವಿಚಿತ್ರ ಕೆಲಸ ನಡೀತಾ ಇದೆ. ಮಧ್ಯರಾತ್ರಿ ಆಗೋಗ್ಬಿಟ್ಟಿದೆ, ಅವರೆಲ್ಲ ಮಲಗಿಬಿಟ್ಟಿದ್ದಾರೆ, ಹೊಡಿಸ್ಕೊಂಡು ಬೇರೆ ಸುಸ್ತು ಬೇರೆ ಆಗಿತ್ತು ಅವರಿಗೆ, ಜೊತೆಗೆ ಸಾಕಷ್ಟು ಪೆಟ್ಟು ಬೇರೆ ಬಿದ್ದಿತ್ತು, ಯಾರೂ ನಾರ್ಮಲ್ ಆಗಿರಲಿಲ್ಲ. ಆಗ ದುರ್ಯೋಧನನು ಹಾಗೆ ಮಲಗಿದ್ದ. ಆ ಹೊತ್ತಿನೊಳಗೆ ವಿಚಿತ್ರವಾದಂಥ ಪ್ರಸಂಗ ನಡೀತಾ ಇದೆ. ಪಾತಾಳ ಲೋಕದೊಳಗೆ ದೈತ್ಯರೆಲ್ಲ ಸಭೆ ಮಾಡಿದ್ದಾರೆ. ಪಾತಾಳ ಲೋಕದಲ್ಲಿ ದೈತ್ಯ ಶಕ್ತಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ನಾವೆಲ್ಲ ಅಂತ ಅವರ ಸಮಸ್ಯೆ. ಅವರ ಲೀಡರ್ ದುರ್ಯೋಧನ ಕಲಿ, ಅವನಿಗೆ ವಿತ್ರ ಮಾಡ್ಕೊಂಡ್ಬಿಟ್ರೆ ಕತೆ ಮುಗಿದೋಯ್ತು ಅಲ್ಲಿಗೆ. ಅವ್ರ ಇತರ ಮಾಡ್ಕೊಂಡ ಅಂದ್ರೆ ಇನ್ನ ದೈತ್ಯಶಕ್ತಿಗಳು ತಲೆ ಎತ್ತಾಗಿಲ್ಲ, ಮತ್ತೆ ಎಲ್ಲ ಸಂಕಟದಿಂದ ಒದ್ದಾಡ್ತಾ ಇದ್ದಾರೆ. ನಾವು ಏನ್ ಮಾಡ್ಬೇಕು? ದುರ್ಯೋಧನನ್ನ ಏನಾದ್ರೂ ಮತ್ತೆ ಪ್ರವೃತ್ತನನ್ನು ಮಾಡಬೇಕೀಗ. ಪಾಂಡವರ ದ್ವೇಷವನ್ನು ಮುಂದುವರೆಸಬೇಕು, ಅವರು ಮುಂದೆ ಯುದ್ಧ ನಡೀಬೇಕು, ಅದರಲ್ಲಿ ನಿರ್ನಾಮ ಆಗಬೇಕು. ಅವರು ಈ ರೀತಿ ಸಾಯ್ಬಾರದು. ಅವರು ಈ ರೀತಿ ಸತ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ವೀರಪ್ಪನ ಅವನಾಗಿ ಸಿಕ್ಕಿಬಿಟ್ರೆ, ರೋಗ ಬಂದು ಸಿಕ್ಕಿಬಿಟ್ರೆ, ಇವರೇ ಗೌರ್ಮೆಂಟ್ ಹಿಡಿದಾಗ ಆಗೋದಿಲ್ಲ. ಗೌರ್ಮೆಂಟ್ ಹಿಡಿದಾಗ ಆಗೋದಿಲ್ವಲ್ಲ, ಅದಕ್ಕೆ ವ್ಯವಸ್ಥೆ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರೂ ಸೇರಿ ಶುಕ್ರಾಚಾರ್ಯ ನಡೀತಾರ, ದೇವಗುರುಗಳವರು. ಶುಕ್ರಾಚಾರ್ಯ ಕವಿನಾಂ ಉಶನಾ ಕವಿಹಿ ಅವರೇ ಅವರು. ಶುಕ್ರಾಚಾರ್ಯ ಪೋಸ್ಟ್ ನೋಡಿದ್ರ ಪಾಪ, ತುಂಬಾ ಒಳ್ಳೆಯವರು. ಅಪಾಯಿಂಟ್ಮೆಂಟ್ ಆಗಿರೋರು ಅವರು ಪ್ರೊಫೆಸರ್ ಆಗಿ ಏನು ಮಾಡಬೇಕು? ಅವ್ರು ದೈತ್ಯರ ಸ್ಲಮ್ಮಿಗೆ ಒಳ್ಳೆ ಪ್ರೊಫೆಸರ್ ಹಾಕಿದ್ರೆ ಹಾಗಾಗಿಬಿಟ್ಟು. ಸ್ಲಮ್ ಅಂದ್ರೆ ಒಳ್ಳೆ ಸ್ಲಮ್ ಬೇರೆ, ಅದರಲ್ಲಿರುವ ಬುದ್ಧಿವಂತರ ಸ್ಲಮ್ ಆಗಬಹುದು. ಇದು ಗುಂಡಾಗಳ ಸ್ಲಮ್ಗೆ ಹಾಕಿದ್ರೆ ಹಾಗೋ ಹಾಕಿ. ಬಹಳ ಶುದ್ಧ ಇವರಿಗೆ ಇದ್ದಾರೆ ಅಲ್ಲಿ ನೋಡಿ. ಸ್ವಧರ್ಮ ಆಶ್ಚರ್ಯ ಬಿಟ್ಟೋಗಿಲ್ಲ, ಅವರು ಇದ್ದಾರೆ ಪೂಜ್ಯರವರು ದೇವತೆಗಳು, ಆದರೂ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇಷ್ಟಾರು ಹರಿಸೇವೆ ಅಂತ ಮಾಡ್ತಾರೆ ಹೊರತು ಇವರು ಸೇವೆ ಅಂತ ಮಾಡಿಲ್ಲ ಅವರು. ಅದಕ್ಕೆ ಸ್ವಧರ್ಮೇ ನಿಧರಂ ಶ್ರೇಯ ಅಂತ ಕರೆದಿತ್ತು. ಅಲ್ಲಿ ಪ್ರಹ್ಲಾದರಾಜ ದೈತ್ಯರ ಗುರುಗಳ ಶಿಷ್ಯನಾಗಿ ಧರ್ಮ ಉಳಿಸಿಕೊಂಡ ಪುಣ್ಯಾತ್ಮನಾಗಿ ಭಾಗವತ ಶಿರೋಮಣಿ ಎನಿಸಿಬಿಡ್ತಾನೆ. ದೈತ್ಯ ಗುರುಗಳ ಶಿಷ್ಯ, ಇವರು ದೈತ್ಯರ ಗುರುಗಳು. ದೈತ್ಯರ ಗುರುವಾಗಿ ಶುಕ್ರಾಚಾರ್ಯರ ಸಾಧನೆ, ದೈತ್ಯ ಪುತ್ರನಾಗಿ ದೈತ್ಯ ಗುರುಗಳ ಶಿಷ್ಯನಾಗಿ ಪ್ರಹ್ಲಾದನ ಸಾಧನೆ. ಯೋಗ್ಯತೆ ಇದ್ರೆ ಎಂಥ ಪ್ರಸಂಗದಲ್ಲೂ ಮನುಷ್ಯ ಉದ್ಧಾರವಾಗ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಬೃಹಸ್ಪತ್ಯಾಚಾರ್ಯರು ದೇವಗುರುಗಳವರು, ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು, ಶುಕ್ರಾಚಾರ್ಯರು ದೈತ್ಯ ಗುರುಗಳು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಬರೀ ಶುಕ್ರಾಚಾರ್ಯ ಬರೀ ಒಳ್ಳೆಯವರು ಅಷ್ಟೇ ಅಲ್ಲ, ನನ್ನ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಹೇಳ್ತಾರೆ. ಆ ವಿಭೂತಿ ರೂಪ ಇಲ್ಲದೆ ಹೋಗಿ ಇವರು ಮ್ಯಾನೇಜ್ ಮಾಡಕ್ಕೆ ಆಗ್ತಿದ್ದಿಲ್ಲ. ದೇವರ ಸನ್ನಿಧಾನ ಇತ್ತಲ್ಲ, ಅದರಿಂದ ಅವರು ವಿಶೇಷವಾಗಿ ನಡೆಸಿಕೊಳ್ಳೋಕ್ಕೂ ಸಾಧ್ಯವಾಯಿತು. ಪಾಪ ವಿಶೇಷ ರೀತಿಯಲ್ಲಿ ಅವರನ್ನ ದೈತ್ಯರೆಲ್ಲ ಮೊರೆ ಹೋಗ್ರಂತೆ. ಅವರಿಗೆ ಆ ಕಾಲಕ್ಕೆ ಏರಬೇಕು ಅದನ್ನು ಹೇಳಬೇಕು. ಅಡ್ವೊಕೇಟ್ಗಳು ತಮ್ಮ ಕೇಸ್ ಹೇಗೆ ಹ್ಯಾಂಡಲ್ ಮಾಡಬೇಕಾದ್ರೆ ಮಾಡಬೇಕಷ್ಟೇ. ಅವನ ಕೊಲೆಗಾರ ಅಂತ ಗೊತ್ತಿದ್ರು ಕೂಡ ಅಲ್ಲ ಅಂತ ವಾದಿಸ್ತಾನಲ್ಲ ಆ ಟೈಪ್. ಅವ್ನು ಗೊತ್ತಿರಿ ಇವನೇ ಕೊಲೆ ಮಾಡಿದವ ಇವನೇ ಕಳ್ಳ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಪ್ರೆಸೆಂಟ್ ಮಾಡಬೇಕಾದ್ರೆ ಮಾತ್ರ ಭಾರಿ ಸಾಚಾ ಮನುಷ್ಯ, ಯಾರೋ ಸುಳ್ಳು ಹಾಕಿಬಿಟ್ಟಿದ್ದಾರೆ ಅಂತ ವಾದಿಸಿ ತನ್ನ ಕೆಲಸ ತಾನು ಮಾಡಬೇಕು. ಶುಕ್ರಾಚಾರ್ಯ ಆ ರೀತಿಯವರು. ಪಾಪ ಎಲ್ಲ ಯೋಚನೆ ಮಾಡಿ ಆಯಿತು ಅಂತ ಹೇಳುತ್ತಾ, ವ್ಯವಸ್ಥೆ ಮಾಡ್ತೇನೆ ಈಗ, ಹೇಳ ಮುಂದಿನ ಕೆಲಸ ನೀವು ಮಾಡಬೇಕು, ನಾನು ಮಾಡೋದಿಷ್ಟೇ. ಆ ದುರ್ಯೋಧನನ್ನು ಇಲ್ಲಿ ಕರೆಸ್ತೇನೆ ಅಂತ ಹೇಳುತ್ತಾ, ದುರ್ಯೋಧನನನ್ನ ಇಲ್ಲಿ ಕರೆಸ್ತೇನೆ, ನೀ ಏನು ಕೇಳ್ಕೊತೀರ ಕೇಳಿಕೊಳ್ಳಿ ಅಂತ ಹೇಳಿದ್ರೆ. ದುರ್ಯೋಧನ ಕರೆಸಿದ್ರೆ ಸುಲಭ ಅಲ್ಲ, ಅವನು ಭೂಲೋಕದಲ್ಲಿ ಮಲಿಕೊಂಡ್ಬಿಟ್ಟಿದ್ದಾನೆ, ಅಷ್ಟು ಜನಗಳ ಮಧ್ಯೆ ಅವನಿದ್ದಾನೆ, ಈ ಪಾತಾಳ ಲೋಕಕ್ಕೆ ಬರಬೇಕು ಅವನು. ಅಲ್ಲಿ ಅವನು ರಹಸ್ಯವಾಗಿ ಅವನ ತಲೆ ಕೆಡಿಸ್ಬೇಕು, ಬದ್ದೇ ಕೆಟ್ಟ ತಲೆ ಇನ್ನೂ ಕೆಡಿಸಿ ಹಾಳು ಮಾಡಬೇಕು ಅವನು. ಅದಕ್ಕೆ ಯಾಕೆ ಕರೆಸ್ಬೇಕು ಅಂತ ಪ್ರಶ್ನೆ. ನಾನು ಕರೆಸ್ತೇನೆ ಅಂತ ಒಪ್ಕೋತಾರೆ. ಇದು ಒಳ್ಳೆ ಮ್ಯಾಜಿಕ್ ಇದು ಒಂದು. ಅವ್ರೇನ್ ಮಾಡಿದರಂತೆ, ನಿರ್ಮಿತ ಕೃತ್ಯ ಹೋಮಕರ್ಮಣ, ಶುಕ್ರಾಚಾರ್ಯರು ಒಂದು ಹೋಮವನ್ನು ಮಾಡಿಸಿದರಂತೆ. ಆ ಹೋಮದಲ್ಲಿ ಒಂದು ದೊಡ್ಡ ದೈತ್ಯ ಶಕ್ತಿ ಎದ್ದು ಬಂತಂತೆ, ಅದು ಕೃತ್ಯ ಅಂತ ಕರೆದಿದ್ದಾರೆ. ಕೃತ್ಯ ಅಂದ್ರೆ ಮಾಟದ ದೈತ್ಯ ಶಕ್ತಿ, ಅದು ಮಾಟ ಮಂತ್ರ ಸುಳ್ಳಲ್ಲ, ಮಾಟ ಮಂತ್ರ ಮಾಡಿಸೋದು ನಿಜನೇ ಅಂತ ಹೇಳಿ ಎಲ್ಲರೂ ಎಲ್ಲ ಏನೋ ಆಗಿದ್ದೆ ಸ್ವಲ್ಪ ನಗರಿಕೆ ಮಾಡ್ತಷ್ಟು ಮಾಟ ಭಾಷೆ ತಿಳ್ಕೊಳ್ಳೋಕೆ ಹೋಗಬಾರ್ದು ಅದಕ್ಕೆಲ್ಲ ಕೂಡ. ಆದರೆ ಮಾಟ ಮಂತ್ರ ಸುಲಭವಾದ ವಿದ್ಯೆ ಅಲ್ಲ, ಅದು ಒಂದು ಭಾರಿ ಕಷ್ಟದ ವಿದ್ಯೆ, ಭಾಳ ಕೆಟ್ಟ ವಿದ್ಯೆ ಕೂಡ. ಹೌದು, ಕಷ್ಟದ ವಿದ್ಯೆ ಮಾತ್ರಕ್ಕೆ ಒಳ್ಳೇದಾಗಬೇಕಾಗಿಲ್ಲ, ಕೆಟ್ಟ ಇದಕ್ಕಿಂತ ಭಾರಿ ಕಷ್ಟ. ಈ ಮಧ್ಯೆ ಒಬ್ಬ ವ್ಯಕ್ತಿ ಪವಮಾನ ಮಾಡೋದು ಕಷ್ಟ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ನಿಜವಾಗ್ಲೂ ಒಳ್ಳೇದು, ಭಾರಿ ಒಳ್ಳೆ ರೀತಿ ಮಾಡಲಿಕ್ಕೆ ಬರುತ್ತೆ. ಆದರೆ ಅದನ್ನ ಕಷ್ಟ ಯಾಕೆ ಗೊತ್ತಾಗಿ ಉಪವಾಸ ಇರಬೇಕಲ್ಲ, ಅದು ಸಂಕಟ ಉಪವಾಸ ಇರಬೇಕು. ಆ ಕಡೆಗೆ ನೋಡಬಾರ್ದು, 108 ಕಷ್ಟ ಆಗುತ್ತೆ ಪಾಪ ಅವರಿಗೆ. ಅದು ಹಾಗಲ್ಲ, ಎಲ್ಲ ಅಮಾವಾಸ್ಯೆ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಶವಗಳ ಮಧ್ಯೆ ವಾಸ ಮಾಡಬೇಕು. ಇಷ್ಟು ಭಯಂಕರವಾದ ಒಂದು ನಮ್ಮ ಶಾಸ್ತ್ರದಲ್ಲಿ ಬಂದಿಲ್ಲ. ಇವೆಲ್ಲ ಮಾಮಾಚಾರ ಅಂತ ಹೇಳಿದ್ರೆ ಕ್ಷುದ್ಲಕ ಉಪಾಸನೆ, ಅದನ್ನೆಂದೂ ಮಾಡಬಾರದು ಕೂಡ. ಅದು ಒಳಗಾದವರು ಪ್ರತಿಯಾಗಿ ಮಾಡಲಿಕ್ಕೆ ಹೋಗಬಾರದು, ಮತ್ತೆ ದೈವಿ ಶಕ್ತಿಯಿಂದ ಹೋಲಾಡಿಸ್ಬೇಕು ಅದು ಎಂದು ಕೂಡ. ಪಾಂಡವರೆಂದು ವಾಪಸ್ ಎಂಥ ಕೆಲಸ ಹಿಡ್ಕೊಂಡು, ಯಾವಾಗಲೂ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ನಂಬಿ ಗೆದ್ರೆ ಹೊರತು ಅವರು ಬೇರೆ ಯಾವುದನ್ನು ಮಾಡಲಿಕ್ಕೆ ಹೋಗಲಿ. ಸಾತ್ವಿಕ ಶಕ್ತಿಗಿರೋ ಒಂದು ಹಿರಿಮೆ ಎಂದು ತಾಮಸ ಶಕ್ತಿ ಬರೋದಿಲ್ಲ. ಆದ್ರಿಂದಾಗಿನೇ ಪಾಂಡವರ ಕ್ರಮನೇ ಬೇರೆ, ಕೌರವರ ಕ್ರಮನೇ ಬೇರೆ. ಅವರು ಮಾಟವನ್ನು ಮಾಡಿ ಆ ಕೃತ್ಯನ್ನು ಕಳಿಸಿಕೊಟ್ರಂತೆ. ಅದೇನು ಮಾಡುತ್ತೆ ಎಂಬುದು ಬಹಳ ಇಂಪಾರ್ಟೆಂಟ್. ಇವತ್ತು ಮಾಡೋದಿಲ್ಲ, ಅದು ನಾಳೆನೇ ರಾತ್ರಿ ಕರ್ಕೊಂಬರುತ್ತಲ್ಲ, ನಾಳೆ ಏನಾಗುತ್ತೆ ಎಂಬುದನ್ನು ನೋಡೋಣ. ಅಲ್ಲಿ ಏನೇನು ಕಥೆ ಹೇಳುತ್ತದು, ಎಷ್ಟೆಷ್ಟು ವಿಚಿತ್ರವಾದ ಪ್ರಸಂಗ ನಡೆಸೋಗುತ್ತೆ. ಈ ಹೊಸ ತಿರುವಿ ಬರಬೇಕು. ಇಷ್ಟು ಹೀನಾಯವಾದ ಸೋಲನ್ನು ಕಂಡ ದುರ್ಯೋಧನ ಇನ್ನೂ ಪಾಂಡವರ ಮೇಲೆ ದ್ವೇಷ ಸಾಧಕ್ಕೆ ಹೋಗ್ತಾನೆ ಅಂತ ಕೇಳಿದರೆ ಏನೋ ಒಂದು ಹಿನ್ನೆಲೆ ಇರಬೇಕು ಅಂತ ಆಯ್ತಲ್ಲ. ಅದೇನು ಎಂಬುದು ಈಗ ಗೊತ್ತಾಗುತ್ತೆ. ಅವತ್ತು ರಾತ್ರಿ ಏನು ನಡೆಯುತ್ತಲ್ಲ ಬಹಳ ಇಂಪಾರ್ಟೆಂಟ್ ಅದು. ಅದೇನೆಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೇನೆ. ನಿನ್ನೆ ಹೇಳಿದ ಹಾಗೆ ನಾರಾಯಣ ಶಬ್ದಾರ್ಥದ ಪುಸ್ತಕವನ್ನು ವಿದ್ವಾಂಸರಾದ ರಾಘವೇಂದ್ರಾಚಾರ್ಯರು ಏನು ತಂದಿದ್ದಾರೆ, ನಿನ್ನೆ ಕೆಲವರು ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದರು, ಇವತ್ತು ಅವರು ಪುನಃ ತಂದಿದ್ದಾರೆ. ಆಸಕ್ತರೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕ್ರಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ವನಪರ್ವದಲ್ಲಿ ಪಾಂಡವರು ಅಪೂರ್ವ ರೀತಿಯಲ್ಲಿ ವನವಾಸವನ್ನು ಮಾಡ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ದುರ್ಯೋಧನ ತನ್ನ ವೈಭವವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದು ಘೋಷಯಾತ್ರೆಯ ನೆಪದಲ್ಲಿ ವನಕ್ಕೆ ಪ್ರವೇಶ ಮಾಡಿದ. ಅಲ್ಲಿ ಇಂದ್ರದೇವರು ಕಳಿಸಿದ್ದಂಥ ಚಿತ್ರಸೇನ ಅನ್ನ ಗಂಧರ್ವನಿಂದ ಅತ್ಯಂತ ಹೀನಾಯವಾದ ರೀತಿಯಲ್ಲಿ ಪರಾಭವವನ್ನು ಕಂಡ. ಕೊನೆಗೆ ಭೀಮಸೇನಾದಿ ಪಾಂಡವರ ಸಾಮರ್ಥ್ಯದಿಂದ ಬಿಡುಗಡೆಯನ್ನು ಕಂಡ. ಈ ರೀತಿ ಭೀಮಸೇನಿಂದ ಉಳಿತಿರೋದನ್ನು ಮೊದಲ ಬಾರಿಗೆಲ್ಲ ಹಿಂದೊಮ್ಮೆ ಹೀಗಾಗಿತ್ತು. ಕಳಿಂಗ ದೇಶದ ರಾಜ ಸುಭದ್ರ ಅವನ ಮಗಳ ಸ್ವಯಂವರದಲ್ಲಿ ದುರ್ಯೋಧನ ಹೋಗಿದ ಕಥೆ ಆದಿಪರ್ವದಲ್ಲಿ ಕೇಳಿದ್ದೇವೆ. ಹೋದವನು ಕನ್ಯೆಯನ್ನು ಬಲಾತ್ಕಾರವಾಗಿ ಹಿಡ್ಕೊಂಡು ಹೋಗಲು ಪ್ರಯತ್ನಪಟ್ಟ. ಆಗ ಜರಾಸಂಧಾದಿಗಳಲ್ಲಿ ಅವನ ಯುದ್ಧ ಮಾಡಿ ಅವನು ಸೆರೆ ಹಿಡಿದು ಬಿಡ್ತಾರೆ. ಕರ್ಣ ಓಡೋಗಿರ್ತಾನೆ ಅಲ್ಲೂ ಕೂಡ. ಇಲ್ಲಿ ಕರ್ಣ ಪರಾಜಿತನಾದ, ಅಲ್ಲೂ ಕರ್ಣ ಪರಾಜಿತನಾಗಿ ಪಲಾಯನ ಮಾಡಿಬಿಟ್ಟ. ದುರ್ಯೋಧನ ಅವನ ತಮ್ಮಂದಿರು ಶಕುನಿ ಎಲ್ಲರನ್ನೂ ಕೂಡ ಕಾರಾಗೃಹದಲ್ಲಿ ಹಾಕಿದಾಗ ಬಿಡಿಸ್ಕೊಂಡು ಬರೋದು ಯಾರು ಅಂತ ಪ್ರಶ್ನೆ ಬಂತು. ಆಗ ಭೀಷ್ಮದ್ರೋಣಾದಿಗಳೆಲ್ಲ ಭೀಮಸೇನನ್ನ ಕರೆದು ಇದು ನಮ್ಮ ವಂಶದ ಪ್ರಶ್ನೆ, ಗೌರವದ ಪ್ರಶ್ನೆ, ನೀನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ ತಕ್ಷಣ ಭೀಮಸೇನ ಒಂಟಿಯಾಗಿ ಬಂದು ಹಸ್ತಿನಾಪುರದಿಂದ ಈ ಒರಿಸ್ಸಾ, ಕಳಿಂಗ ದೇಶ ಅಂದರೆ ಒರಿಸ್ಸಾ ದೇಶ, ಅಷ್ಟು ದೂರ ಬಂದು ಅಷ್ಟು ಜನಗಳನ್ನ ಒಬ್ಬನೇ ಸೋಲಿಸಿಬಿಟ್ಟು ಅಷ್ಟು ಜನಗಳನ್ನು ಬಿಡಿಸ್ಕೊಂಡು ಹೋಗಿದ ಕಥೆ ಬಂದಿದೆ. ಇಲ್ಲಿ ಗಂಧರ್ವರಿಂದ ಬಿಡಿಸಿದ್ದು, ಅಲ್ಲಿ ಆ ಜರಾಸಂಧಾತಿಗಳಿಂದ ಬಿಡಿಸಿದ್ದು. ಇದೆಲ್ಲ ಯೋಚನೆ ಮಾಡಿದರೆ ಎರಡು ಬಾರಿ ಪ್ರಾಣದಾನ ಸಿಗ್ತೇವೆ ಅವನಿಗೆ, ಎರಡು ಬಾರಿ ಜೀವ ಉಳಿತು. ಇದು ಎಷ್ಟು ಕೃತಜ್ಞನಾಗಿರಬೇಕು! ಒಂದು ಸಲ ಸಾಮಾನ್ಯ ಉಪಕಾರ ಮಾಡಿದವರನ್ನೇ ಜನ್ಮಪೂರ್ತಿ ನೆನೆಸೋದು ಪದ್ಧತಿ. ಯಾರು ಇಂಥ ಉಪಕೃತರಾದ ಜನ ಕೃತಜ್ಞರಾಗೋದಿಲ್ಲ ಅವರನ್ನು ಕೃತಜ್ಞರು ಅಂತ ಕರೀತಾರೆ. ಯಾರು ಕೃತಜ್ಞರಾಗೋದಿಲ್ಲವಲ್ಲ ಅವರನ್ನು ಕೃತಜ್ಞರು ಅಂತ ಕರೀತಾರೆ. ಕೃತಜ್ಞತೆ ಎಂಥ ಮಹಾಪಾಪ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬೇರೆ ಎಲ್ಲ ಪಾಪಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟರೆ, ಯೋಗ್ಯ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪರಿಹಾರವಾದರೂ ಆದೀತಂತೆ. ಆದರೆ ಕೃತಜ್ಞೆ ನಾಸ್ತಿ ನಿಷ್ಕೃತಿ, ಈ ಕೃತಜ್ಞತೆ ಅನ್ನೋ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಇದು ಭಾರಿ ದೊಡ್ಡ ಮಹಾಪಾತಕ ಅಂತ ಹೇಳಿ ಶಾಸ್ತ್ರಗಳನ್ನು ಕರೆದಿದ್ದಾರೆ. ಮುಂದೆ ನಿರೂಪಣೆ ಮಾಡುವ ವಿಚಾರ ಶಾಂತಿ ಪರ್ವದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ, ಅಲ್ಲೇ ನೋಡಬಹುದು. ಅಂತ ಹೊತ್ತಿನೊಳಗೆ ವಿಶೇಷವಾದ ಈ ಒಂದು ರೀತಿಯಲ್ಲಿ ದುರ್ಯೋಧನ ಎರಡು ಬಾರಿ ಸಕುಟುಂಬ ಸಪರಿವಾರ ಉಳ್ಕೊಂಡಿದ್ದಾನೆ. ಅಲ್ಲಿ ತಾನು ತನ್ನ ತಮ್ಮಂದಿರು ಉಳ್ಕೊಂಡಿದ್ರೆ, ಇಲ್ಲಿ ತಾನು ತಮ್ಮಂದಿರು ಅವರ ಹೆಂಡಂದಿರು ಎಲ್ಲರ ಸಮೇತ ಭೀಮಸೇನೆ ಬಿಡುಗಡೆ ಮಾಡಿದಾಗ ಅಂದರೆ ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ಉದ್ಧಾರ ಆಗಿದ್ದಾನೆ. ಕೃತಜ್ಞನಾಗಲಿಲ್ಲಲ್ಲ ಅಷ್ಟರ ಸಮೇತ ಸಾಯ್ತಾನೆ ಆಮೇಲೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶೋ ಯಾಸ್ಯಸಿ ಇದ್ದ ಹಾಗೆ. ಈ ದುರ್ಯೋಧನ ದುಷ್ಟ ಅಂತ ಹೇಳೋದನ್ನ ಎಲ್ಲ ಪ್ರೂವ್ ಮಾಡ್ತಾ ಹೋಗ್ತಾರೆ. ಅವನ ಕಥೆ ಕೇಳಿದ ಯಾರಿಗೂ ಸಹ ಅವನ ಬಗ್ಗೆ ಗೌರವ ಎಷ್ಟು ಮಾತ್ರಕ್ಕೂ ಬರೋದಿಲ್ಲ. ಅವನು ವೀರ ಅನ್ನೋ ಭಾವನೆಯೂ ಬರೋದಿಲ್ಲ, ಅವನು ವಿನೀತ ಅನ್ನೋ ಭಾವನೆಯೂ ಬರೋದಿಲ್ಲ, ಅವನು ಸಾತ್ವಿಕ ಅಂತಕ್ಕದ ಸುಳಿವು ಸಿಗೋದಿಲ್ಲ. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಇವೆಲ್ಲ ಪೂರ್ವಭಾವಿ ಆದಂಥ ವಿಚಾರಗಳು. ದುರ್ಯೋಧನ ಕೃತಜ್ಞನಾಗೋದ್ರ ಬದಲು ಬಹಳಷ್ಟು ಅವಮಾನವನ್ನು ಪಟ್ಟುಕೊಂಡ. ಆದರೆ ಯಾರಿಂದ ಅವಮಾನವಾಯಿತು ಯೋಚನೆ ಮಾಡಬೇಕಾಗಿ. ತನ್ನ ಸ್ವಯಂಕೃತಾಪರಾಧ ಅಂತಾರಲ್ಲ ಹಾಗೆ, ತಾನು ಓದ್ದೆ ಫೇಲ್ ಆದರೆ ಯಾರನ್ನು ಬೈದೇನು ಪ್ರಯೋಜನ? ಅದರಿಂದ ತಪ್ಪು ತನ್ನದೇನೆ. ಇಲ್ಲಿ ತಾನು ಮಾಡಲಿಕ್ಕೆ ಹೊರಟಿತ್ತು, ತನಗೆ ವಾಪಸ್ ಬಂತು. ಭೂತನೇ ಕೃಷ್ಣನಿಗೆ ವಿಷ ಹಾಕ್ಲಿಕ್ಕೆ ಅಂತ ಹೋದ್ಲು, ತಾನೇ ಸತ್ತು. ಯಾರು ಸೋತ್ತಮರಿಗೆ ದ್ರೋಹವನ್ನು ಮಾಡ್ತಿ, ಯಾರಿಗೆ ದ್ರೋಹ ಮಾಡಿದ್ರು ಒಳ್ಳೇದಾಗೋದಿಲ್ಲ. ಇನ್ನು ಉತ್ತಮನಿಗೆ ದ್ರೋಹ ಮಾಡಿದ್ರಂತೂ ಮಹಾ ಅನರ್ಥ ಕಾದಿಟ್ಟ ಬುತ್ತಿ ಅದು ಒಂದು. ಅದನ್ನು ಯೋಚನೆ ಮಾಡಿ ಬದಲಾವಣೆ ಮಾಡಿಕೊಂಡ್ರೆ ಮುಗಿದೋಗ್ತಿತ್ತು, ಮಾಡಿಕೊಳ್ಳಿಲ್ಲ. ಅದಕ್ಕೆ ಜಿಜ್ಞಾಸೆ ಅಂದರೆ ಅದೇನೆ, ಯಾವುದೇ ಒಳ್ಳೆಯದನ್ನು ಮಾಡಿದಾಗ ಅದರ ಸತ್ಫಲದ ಬಗ್ಗೆ ಯೋಚನೆ, ಸಾತ್ವಿಕವಾದ ಚಿಂತನೆ. ಕೆಟ್ಟದನ್ನು ಮಾಡಿದಾಗ ಅದರ ದುಷ್ಫಲ ತನ್ನ ಪಾಪಕರ್ಮದ್ದು ಅಂತ ಎಚ್ಚರ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಇದು ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ಒಳ್ಳೆಯದಾದರೆ ದೇವರ ದೊಡ್ಡವರ ದಯೆ ಅಂತ ಭಾವಿಸಬೇಕಂತೆ, ಕೆಟ್ಟದ್ದಾದರೆ ಆತ್ಮಪಾಪೋತ್ಥಾನ್ ತಮ್ಮ ಪಾಪದ ಫಲ ಅಂತ ಭಾವಿಸಬೇಕಂತೆ. ಇದು ಬಹಳ ಸುಲಭ. ಆ ದೃಷ್ಟಿಯಲ್ಲಿ ಜನಸಂಧಾನ ಮಾಡೋದು ವಿದ್ಯಾ ಫಲಿಷ್ಯತಿ, ಓದಿದ್ದಕ್ಕೆ ಫಲ ಅಂತ ಅರ್ಥ. ಸಾಮಾನ್ಯ ತಪ್ಪು ತಪ್ಪು ತಿಳ್ಕೊಳ್ತಾನೆ, ಓದ್ದವನಿಗೆ ಅರ್ಥ ಆಗಬೇಕು. ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಓದಿದ್ದನೇನು ಉಪಯೋಗ, ಅದರಿಂದ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ತಪ್ಪು ತಪ್ಪಾಗೇನೋ ಮಾತಾಡಿಬಿಟ್ಟು ಹುಚ್ಚ ನಡ್ಕೊಂಡ್ಬಿಟ್ರೆ ಓದ್ದವರ ಕಾಣ್ತೀರಲ್ರಿ, ಓದ್ದವರ ನೀವಂತೂ ಬೈದು ಬಿಡ್ತಾರೆ. ಯಾರು ತರಕಾರಿ ಮಾಡಲು ಬೈದು ಬಿಡ್ತಾಳೆ ನಡಿ ಅಂತೇಳಿ, ಇವಳು ಓದ್ದವ್ರು ಕಂಡ ಕಾಣ್ತೀರಿ ಏನೇನೋ ಮಾಡ್ತಿರಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಓದ್ದವ್ರು ಕಂಡ ಕಾಣ್ತೀರಿ ಹೊರತು ಫಲ ಕಂಡಿಲ್ಲ ಅಂತ ಅರ್ಥ. ಅದಕ್ಕೆ ಅಂದರೆ ವಿದ್ಯೆಯ ಉಪಯೋಗ ಅದು ಪ್ರಾಕ್ಟಿಕಲ್ ಲೈಫಿಗೆ ಉಪಯೋಗ ಆಗಬೇಕು. ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಇಲ್ಲದೆ ಹೋದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ದುರ್ಯೋಧನ ಅಷ್ಟು ಮಹಾಪಾಪಿಯವನು. ಕೊನೆಗೆ ಪ್ರಾಯೋಪವೇಶಕ್ಕೆ ಕೂತ, ತಾನಿನ್ನ ಸಾಯಲೇಬೇಕು. ನೋಡೋದಕ್ಕೆ ಅನಿಸುತ್ತೆ ಮಹಾಪಾಪ ಮಾಡಿದ್ರೆ ಸತ್ರ ಭಾರಿ ಒಳ್ಳೆಯದೇನೆ, ಆದರೆ ಅದು ಹಠ ಇದೆ ಅದು ಕೆಟ್ಟದ್ದು. ಪಶ್ಚಾತ್ತಾಪ ಪಟ್ಟು ಸತ್ರ ಪುಣ್ಯನೆ, ಪಶ್ಚಾತ್ತಾಪ ಇಲ್ಲವನಿಗೆ ಕೈಲಾಗೋದಿಲ್ಲ ಅಂತ ಸಂಕಟ ಅಷ್ಟೇನೆ. ಇದು ಸಾತ್ವಿಕ ರೀತಿ ಅಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋ ಜನ ಶಾಸ್ತ್ರ ಹೇಳುತ್ತದೆ ಮಹಾಮಹಾಪಾತಕಗಳನ್ನು ಮಾಡಿದರೆ ಅದು ಪರಿಹಾರವೇ ಇಲ್ಲ ಕೆಲವು ಪಾಪಗಳಿಗೆ. ಅವರು ಸಾಯೋದೊಂದೇ ಪರಿಹಾರ, ಬೇರೆ ದಾರಿ ಇಲ್ಲ ಅದಕ್ಕೆ. ಕೆಲವು ಭಾರಿ ಸುಲಭವಾಗಿ ಯಾವುದೋ ಒಂದು ಸಣ್ಣ ಹೋಮ ಮಾಡಿಕೊಂಡು ಮುಗಿಸಿಬಿಡ್ತಾರೆ, ಪಾಪ ಎಲ್ಲ ಪಾಪ ಹೋಯಿತು ಅಂತೇಳಿ. ಈ ರೀತಿ ಆಗೋದಾಗಿದ್ದರೆ ಯಾಕಂದರೆ ಪಾಪಗಳ ಸಂಖ್ಯೆನೇ ಜಾಸ್ತಿ ಆಗಬೇಕಷ್ಟೇ, ಅದು ತಪ್ಪದು. ಕೆಲವು ಪಾಪಗಳಿಗೆ ಮರಣಾಂತ ಪ್ರಾಯಶ್ಚಿತ್ತ ಅಂತಲೇ ಕರೆದಿರೋದು. ಅದು ಆತ್ಮಹತ್ಯೆ ಅನಿಸೋದಿಲ್ಲ, ಅದು ಆತ್ಮಹತ್ಯೆ ಅನಿಸೋದಿಲ್ಲ. ಅದು ಒಳ್ಳೆ ಪ್ರಾಯೋಪಯೋಗಿಸಿದ್ದ ಪರಿಷತ್ ರಾಜ ಕೂತಿದ್ದಕ್ಕೆ ಭಾಗವತ ಕೇಳೋ ಯೋಗ ಬಂತ ಆತನಿಗೆ. ಪರಿಷತ್ ರಾಜನು ಭಾಗವತ ಕೇಳ ಕೂತವನೇ, ಪ್ರಾಯೋಪವೇಶ ಮಾಡಿದವನೇ. ಅದರಿಂದ ಸಾರ್ಥಕ್ಯವನ್ನೇ ಕಂಡುಬಿಟ್ಟ ಪುಣ್ಯಾತ್ಮ. ಇವನು ಪ್ರಾಯೋಪವೇಶ ನೋಡಿ ಎಂಥದ್ದು. ಅವರು ಪ್ರಾಯೋಪವೇಶ ಪರಿಷತ್ ರಾಜ ಪ್ರಾಯೋಪವೇಶಕ್ಕೆ ಕೂತ್ರೆ ಶುಕಾಚಾರ್ಯರು ಬಂದರು ಭಾಗವತ ಹೇಳೋದಕ್ಕೆ. ಇವನು ಪ್ರಾಯೋಪವೇಶಕ್ಕೆ ಕೂತ್ರೆ ಒಂದು ಭೂತ ಬರ್ತಾ ಇದೆ, ಇದು ಆಶ್ಚರ್ಯ. ಒಂದು ಪಾತಾಳ ಲೋಕದ ಒಂದು ದೆವ್ವ ಬರ್ತಾ ಇದೆ. ಅಂದರೆ ಕೆಟ್ಟವರಿಗೆ ಅಷ್ಟೇ ಹೊರತು ಸತ್ಫಲ ಸಿಗೋದೇ ಇಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿಭಿ ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತ ಇದೆ. ಕರ್ಣಾದಿಗಳು ಒಂದೇನು ಸಮಾಧಾನ ಮಾಡಿದ್ರು, ದುರ್ಯೋಧನ ಕೇಳಲಿಲ್ಲ, ನನಗೆ ಅವಮಾನವಾಗಿದೆ ನಾನು ಸಾಯಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾನೆ. ಇಡೀ ದಿವಸ ಎಷ್ಟು ಪ್ರಯತ್ನಪಟ್ಟರು ಅವನು ಹೇಳೋದೇ ಇಲ್ಲ. ರಾತ್ರಿ ಕಾಲ ಬಂತು, ಎಲ್ಲರೂ ಗಾಢನಿದ್ರೆಯಲ್ಲಿದ್ದಾರೆ. ಆ ಮಧ್ಯರಾತ್ರಿಯ ಸಮಯ ಆಗಲೇ ಈ ಪಾತಕಿಗಳೆಲ್ಲ ಈ ಪೈಶಾಚಿಕ ಶಕ್ತಿಗಳೆಲ್ಲ ಜಾಗೃತವಾಗತಕ್ಕಂಥ ಕಾಲ. ಸುಮಧ್ವೀಯದಲ್ಲಿ ಬರುತ್ತಲ್ಲ ನಮ್ಮ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್ ಅಂತ ಬರುತ್ತೆ, ಅದು ದೆವ್ವಪೀಡೆಗಳ ಸಂಚಾರದ ಕಾಲ. ಅಂಥ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ದೈತ್ಯರ ಸಭೆ, ಈ ದುರ್ಯೋಧನೆಗೆ ಪ್ರಾಯೋಪವೇಶಕ್ಕೆ ಕೂತು ಅವನೇನಾದರೂ ಸತ್ತೋಗಿಬಿಟ್ರೆ ನಮ್ಮ ನಾಯಕ ಯಾರು ಅಂತ ಪ್ರಶ್ನೆ ಬಂತವರಿಗೆಲ್ಲ ಕೂಡ. ಈ ನಾಯಕರ ಕಾನ್ಸೆಪ್ಟ್ ವಿರೋಧ ಪಕ್ಷದ ನಾಯಕರು, ಈ ನಾಯಕರು ನಾಯಕರು ಅಂತ ಇದ್ದೇ ಇರ್ತಾರೆ ಈ ಮಧ್ಯೆ. ಆ ನಾಯಕ ನಮ್ಮ ನಾಯಕ ದುರ್ಯೋಧನ. ಈಗ ಹೇಗೆ ಯೋಗ್ಯರಿಗೆಲ್ಲ ವಾಯುದೇವರು ಜೀವೋತ್ತಮರಾಗಿ ನಾಯಕರು, ಹಾಗೆ ಅಯೋಗ್ಯರಿಗೆಲ್ಲ ಕಲಿ ನಾಯಕ ಅವರಿಗೆಲ್ಲ ಕೂಡ. ಅವನೇ ದುರ್ಯೋಧನ. ಅವನು ಪ್ರಾಯೋಪವೇಶಕ್ಕೆ ಕೂತು ಸತ್ತೋಗಿಬಿಟ್ರೆ ನಾಳೆ ಪಾಂಡವರು ವಿರೋಧ ಮಾಡೋದು ಯಾರು? ಈ ಮಧ್ಯೆ ದೈವೀ ಶಕ್ತಿಗಳ ಮೇಲೆ ಹೋರಾಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಯಾರು ಮಾಡಕ್ಕೆ ಹೋದ್ರೆ ಶಕ್ತಿ ಅವರಿಗಿಲ್ಲ. ಇವನಿಗೆ ಬ್ರಹ್ಮನ ವರ ಇದೆ ದುರ್ಯೋಧನನಿಗೆ ಅಂತ ಯೋಚನೆ ಮಾಡಿ ಶುಕ್ರಾಚಾರ್ಯರ ಮೊರೆ ಹೋಗುತ್ತಾರೆ. ಶುಕ್ರಾಚಾರ್ಯರು ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟು ಅವನ್ನ ಕರೆಸ್ತೇನೆ ಅಂತ ಹೇಳಿ ದುರ್ಯೋಧನಲ್ಲಿ ಕರೆಸ್ತೇನೆ. ಭೂಲೋಕದಿಂದ ಪಾತಾಳ ಲೋಕಕ್ಕೆ ಹೋಗಬೇಕು, ಹಾಗೆ ಕರೆಸಬೇಕು. ಆಗ ಶುಕ್ರಾಚಾರ್ಯರಿಂದ ಕೃತ್ಯ ನಿರ್ಮಿತ ಹೋಮ ಕರ್ಮಣ, ಒಂದು ಹೋಮವನ್ನು ಮಾಡಿಬಿಟ್ಟು ಅದರಿಂದ ಒಂದು ಪ್ರೇತ ಭೂತಪ್ರೇತ ದೊಡ್ಡ ಒಂದು ಪಿಶಾಚಿ ಎದ್ದು ಬಂತು. ಅದಕ್ಕೆ ಅಪ್ಪಣೆ ಮಾಡ್ತಾರವರು, ನೀನು ಹೋಗಿ ಆ ದುರ್ಯೋಧನಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ದುರ್ಯೋಧನಲ್ಲಿ ಕರ್ಕೊಂಡು ಯಾರಿಗೂ ಗೊತ್ತಾಗದಂತೆ ಕರ್ಕೊಂಡು ಬಾ ಅಂದರೆ ಮಹಾಭಾರತ ಓದಿದವರಿಗೆ ಅರ್ಥ ಆಗ್ತದೆ. ಈ ಮಾಟ ಮಂತ್ರಗಳು ಸುಳ್ಳೇನೂ ಅಲ್ಲ, ಅದು ಸತ್ಯನೇ, ಅದು ಫಲ ಕೊಡೋದು ಸತ್ಯನೇ, ಆದರೆ ಕೊನೆಗೆಂದೂ ಸತ್ಫಲ ಕೊಡೋದಿಲ್ಲ. ಅದು ಸಣ್ಣ ಕ್ಷುದ್ರ ಫಲ ಕೊಡುತ್ತೆ ಹೊರತು ಸ್ಮಗ್ಲರ್ ಹತ್ರ ಕೆಲಸಕ್ಕೆ ಸೇರಿದ್ರೆ ದುಡ್ಡೇನೋ ಬರುತ್ತೆ, ಕೆಲಸ ಸರ್ಕಾರಿ ಸಂಬಳಕ್ಕಿಂತ ಜಾಸ್ತಿನೇ ಬರುತ್ತೆ. ಬ್ರೀಫ್ ಕೇಸ್ಗಟ್ಟಲೆ ಕೊಟ್ಬಿಡ್ತಾರೆ, ಯಾವ ಸರ್ಕಾರ ಸಂಬಳ ಕೊಡೋದಿಲ್ಲ ಆ ರೀತಿಯಲ್ಲಿ. ಆದರೆ ಹಿಡ್ಕೊಂಡವರು ಸೀದ ಜೈಲಿಗೆ ಹೋಗ್ತಾರೆ, ಶೂಟ್ ಮಾಡ್ತಾನಷ್ಟೇ. ಇಂಥ ಫಲ ಯಾರು ಕರೀತಾರೆ. ಆದರೆ ಅಯೋಗ್ಯರ ಹತ್ರ ಬರೋ ಸಂಪಾದನೆ ಕೆಲವೊಮ್ಮೆ ಬೇಗ ಬರುತ್ತೆ, ಜಾಸ್ತಿ ಬರುತ್ತೆ, ಆದರೆ ಅದು ಯಾವುದು ಶಾಶ್ವತ ಅಲ್ಲ. ಮತ್ತು ತಾರಕಾಂತೂ ಅಲ್ಲೇ ಅಲ್ಲ. ಆದರೆ ಎಚ್ಚರಿತ ಜನ ಅದು ಗೊತ್ತಿಲ್ಲ. ತುಂಬ ಜನಗಳು ಇವತ್ತು ಎಷ್ಟು ಜನ ಇದ್ದಾರೆ ಗೊತ್ತೇನು? ಕ್ಷುದ್ರ ಜೀವನ ಬದುಕ್ತಕ್ಕಂಥ ಜನಗಳು ಸಿಕ್ಕಾಬಟ್ಟೆ ಜನ ಇದ್ದಾರೆ. ಒಂದು ಕಡೆಗೆ ಸೈನ್ಸ್ ಅಂತ ಒಂದು ಕಡೆಗೆ, ಅದರಲ್ಲಿ ಮೋಸಗೀಸ ಏನೂ ಇಲ್ಲ, ಸೈನ್ಸ್ನಲ್ಲಿ ಮೋಸಗೀಸ ಇಲ್ಲ. ಆದರೆ ತತ್ವಜ್ಞಾನ ಅಂತೂ ಅತಿ ಶುದ್ಧವಾದದ್ದು. ಇಹಪರಕ್ಕೆ ತಾರಕ, ಸೈನ್ಸ್ ಪರಲೋಕಕ್ಕೆ ತಾರಕ ಅಲ್ಲ, ಇಹಲೋಕಕ್ಕೆ ಒಂದು ಹಂತದವರಿಗೆ ಉಪಯೋಗಕ್ಕೆ ಬರುತ್ತೆ. ಈ ತಾಮಸ ಶಕ್ತಿಗಳು ಹಾಗಲ್ಲ, ಇಹಲೋಕದಲ್ಲಿ ಬೇಗ ಫಲ ಕೊಟ್ಟಂತೆ ಕಾಣುತ್ತೆ, ಆದರೆ ಇಲ್ಲೂ ನಾಶ ಮಾಡುತ್ತೆ. ಪರಲೋಕದ ಹೆಸರು ಅಂತ ಅವ್ರಿಗೆ ಇಲ್ಲವೇ ಇಲ್ಲ. ಇವತ್ತು ಉತ್ತರ ಭಾರತಕ್ಕೆ ಹೋದರೆ ಈ ವಾಮಾಚಾರದ ಸಿದ್ಧಿಗೋಸ್ಕರ ಎಷ್ಟು ಜನ ಇದ್ದಾರೆ, ಎಲ್ಲ ಕಡೆ ಇರ್ತಾರೋ, ಕೆಲವು ಕಡೆ ಜಾಸ್ತಿ ಇರ್ತಾರಷ್ಟೇ, ಕಾನ್ಸಂಟ್ರೇಟ್ ಆಗಿರ್ತಾರೆ ಆ ಕಡೆಗೆಲ್ಲ. ಅಲ್ಲಿ ಹೇಗೆ ಕಳ್ಳಕಾಕರರು ದರೋಡೆಕೋರರು ಆ ಚಂಬಲ್ ಕಣಿಮೆ ಮೊದಲಾದವುಗಳಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೋ ಆ ಟೈಪು. ಹಿಮಾಲಯದಲ್ಲಿ ಸಾತ್ವಿಕ ಸಾಧುಗಳು ಇದ್ದಾರೆ, ಇಂಥ ಮಹಾಪಾಪಿಗಳು ಇದ್ದಾರೆ. ಅವರು ಹೆಣ ಬೇಯಿಸಿ ತಿಂತಾರಂತೆ ನೋಡಿ ಆಹಾರ. ಅವರು ಹೆಣ ಸಂಸ್ಕಾರ ಬಿಟ್ಟಿರ್ತಾರಲ್ಲ, ಅದನ್ನು ಕದ್ಕೊಂಡು ಹೋಗ್ತಾರಂತೆ ಹೆಣಗಳನ್ನು, ಅರ್ಧ ಬೆಂದ ಸೆವನೋಗಿ ತಿಂದು ಹಾಕಿಬಿಡೋದು, ಅದೇ ಅವರಿಗೆ ಆಹಾರ. ಅದ್ರ ಸಿದ್ಧಿ ಬರುತ್ತೆ ಅಂತ ಭ್ರಮೆ ಅವರಿಗೆ. ಇದು ಓದ್ದವರಲ್ಲಿ ಯಾರೋ ಇಲ್ಲ, ಮತ್ತೆ ಪ್ರೊಫೆಸರ್ಗಳು ಅಂತ ಕೆಲಸಕ್ಕೆ ಹೋಗಿದ್ದಾರಂತೆ, ಕೆಲಸ ಬಿಟ್ಬಿಟ್ಟು ಅದು ಸೇರ್ಕೊಂಡಿದ್ದಾರಂತೆ. ಅಂದರೆ ಬುದ್ಧಿ ಕೆಡಬೇಕು ಅಂತಿದ್ರೆ ಯಾರೇ ಬೇಕಾದ್ರೆ ಕೆಡಬಹುದು, ಹೆಬ್ಬೆಟ್ಟೊತ್ತವರೇ ಕೆಡಬೇಕು ಅಂತೇನೂ ಇಲ್ಲ. ಭಾರಿ ಹೈಲಿ ಎಜುಕೇಟೆಡ್, ಭಾರಿ ಮಹಾಮೂರ್ಖನಾಗಿರಬಹುದು. ಅದರ ಬಗ್ಗೆ ಮಾಹಿತಿಗಳನ್ನು ನೋಡಿದ್ರೆ ಅಹೋರಿಗಳು ಇವರು ಕೆಲವೆಲ್ಲ ಇದ್ದಾರೆ, ಅದರಲ್ಲಿ ಅನೇಕ ವೆರೈಟಿಗಳು, ಮತ್ತೆ ಅದರಲ್ಲಿ ಭಾರಿ ವೆರೈಟಿಗಳು. ಕೆಲವು ತಮಷ್ಟ ಹಾಳಾಗ್ತಾರೆ, ಕೆಲವು ಇನ್ನೊಬ್ಬರನ್ನ ಹಾಳು ಮಾಡ್ತಾರೆ, ಅಂತಹ ಗುಂಪನೇ ಜನ. ಈ ಮಾಟ ಮಂತ್ರಗಳ ಸಿದ್ಧಿ ಅಂತೂ ಜನಕ್ಕೆ ಒಂದು ವರ್ಗದ ಜನ ಜೀವನೋಪಾಯನೇ ಅದು. ಅಂತ ಅವು ಇರೋದು ಸತ್ಯ ಅಂತ ಹೇಳಿದ ಮಹಾಭಾರತ. ಅದಕ್ಕೆ ನಾವು ಹೆದರಬೇಕಾಗಿಲ್ಲ ಅನ್ನೋ ಸತ್ಯವನ್ನು ಹೇಳ್ತಾ ಇದೆ. ಎಷ್ಟು ಕ್ಷುದ್ರಶಕ್ತಿಗೆ ಯಾವಾಗಲೂ ಕ್ಷುದ್ರಶಕ್ತಿಗಳೇ, ಅದಕ್ಕೆಂದೂ ಸಹ ಇದಿಲ್ಲ. ತಾತ್ವಿಕವಾದಂತಹ ನೈತಿಕವಾದ ಶಕ್ತಿ ಇಲ್ಲಾದ್ರಿಂದಾಗಿನೇ ಅವುಗಳ ವಿನಾಶಕ್ಕೆ ಎಂದೂ ಸಹ ನಾವು ಸಹ ಕೆಟ್ಟ ಹಾದಿ ಹಿಡಿಬಾರದು. ಇದು ಮುಖ್ಯ. ಇದು ಯಾರೋ ಮಾಟ ಮಾಡಿಸಿದ್ರು ನಾವು ಮಾಟ ಮಾಡಿಸ್ಲಿಕ್ಕೆ ಹೋಗಬಾರದು. ನರಸಿಂಹದೇವರನ್ನ ಶರಣ ಹೊಂದಿದ್ರಾಯ್ತಲ್ಲ, ತ್ರಿಯುಕ ಪಂಡಿತಾಚಾರ್ಯರೇನೆ ಅವರ ಆಚಾರ್ಯರ ಶಿಷ್ಯರಾಗಿ ಬದಲಾಗಿದ್ದಕ್ಕೆ ಅವರ ಕಡೆಯ ಜನ ಮಾಯಾವಾದಿಗಳೆಲ್ಲ ಸೇರಿ ಅವ್ರ ಮೇಲೆ ಮಾಟ ಮಾಡಿಸಿದ್ರಂತವರನ್ನು. ಒಳ್ಳೆ ನಮ್ಮಲ್ಲಿ ಪವರ್ಫುಲ್ ಆಗಿದ್ದವ್ರು ಹೊರಟುಬಿಟ್ರಲ್ಲ ಆ ಗುಂಪಿಗೆ ಅಂತ ಹೇಳಿಬಿಟ್ಟು ಅವ್ರು ನಾಶ ಮಾಡಬೇಕು ಅಂತ ಹೇಳಿ ಒಂದು ಮಾಟ ಮಾಡಿಸಿ ಆ ದೈತ್ಯ ಶಕ್ತಿಯನ್ನು ಬಿಟ್ರಂತೆ. ಅವ್ರು ಅನೇಕ ಮಾಡ್ತಾ ಕೂತಿದ್ದಾರೆ, ಪಾಪ ಬಂದೇ ಬಿಡ್ತು ತಿನ್ಲಕ್ಕೋಸ್ಕರ. ಹೇಗೆ ಅಂಬರೀಷ ರಾಜನ ಮೇಲೆ ದುರ್ವಾಸರು ಬಿಟ್ಟ ಕೃತ್ಯ ಬಂತಲ್ಲ ಆ ಟೈಪ್. ಕಷ್ಟ ಅವ್ರು ಏನ್ ಮಾಡಿದರು? ದಹ ದಹ ನರಸಿಂಹ ಅಸಹ್ಯ ವೀರಿ ಆಹಿ ತಮ್ಮೆ, ನರಸಿಂಹ ಸ್ತೋತ್ರವನ್ನು ಮಾಡ್ತಾರೆ. ಇವತ್ತು ಭಾರಿ ಪ್ರಸಿದ್ಧವಾದ ನರಸಿಂಹ ಸ್ತೋತ್ರ. ಅದನ್ನು ಹೇಳಿದರೆ ಎಂಥ ಕ್ಷುದ್ರಶಕ್ತಿಯು ನಾಶವಾಗಲೇಬೇಕು. ಅವರು ತಮ್ಮ ತಾವು ಉದ್ಧಾರವಾಗುವ ನೆಪದೊಳಗೆ ಈ ಸಾತ್ವಿಕ ಜನರಿಗೆಲ್ಲ ಉಪಕಾರವನ್ನು ಮಾಡಿದರು. ಯಾವುದೇ ಒಂದು ಕ್ಷುದ್ರಶಕ್ತಿಯ ನಿವಾರಣೆಗೆ ನರಸಿಂಹದೇವರ ಸ್ಮರಣೆಗಿಂತ ದೊಡ್ಡ ಉಪಾಯ ಇಲ್ಲ. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ, ನರಸಿಂಹೋ ಅಖಿಲಾಜ್ಞಾನ ಮತಧ್ವಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಇದೆಲ್ಲ ಅರ್ಥ ಮಾಡಿಕೊಂಡು ಸಾತ್ವಿಕ ಶಕ್ತಿಗಳಿಂದನೇ ಹೋಗಬೇಕು. ಇಂಥ ಪ್ರಸಂಗ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆ ಹೊರತು ಇನ್ನೊಬ್ಬ ಗುಂಡನ ಹತ್ರ ಹೋಗಬಾರ್ದು. ಮತ್ತೆ ಆಗ ಎರಡು ಗುಂಡ ಬಂದು ಸಿಕ್ಕಾಕೊಂಡಾಗತ್ತೀನಿ. ಮೊದಲೇ ಒಬ್ಬ ಗುಂಡ ಇರ್ತಾನೆ, ಇನ್ನೊಬ್ಬ ಗುಂಡ, ಅವರವರೊಡೆ ಇವನು ನುಜ್ಜುಗುಜ್ಜ ಹೋಗಿಬಿಡ್ತಾನೆ. ಆ ರೀತಿ ಯಾವಾಗ ಸಾತ್ವಿಕ ಮಾರ್ಗವನ್ನೇ ಹುಡುಕಬೇಕು. ಆ ಬಂತು ದೈತ್ಯ ಶಕ್ತಿ ಬಂತು, ಎತ್ಕೊಂಡು ಹೋಯ್ತಂತೆ. ಯಾವ ಕರ್ಣಾದಿಗಳಿಗೆ ಗೊತ್ತಾಗಿಲ್ಲ ಲೆಕ್ಕ ಹಾಕಿ ಹೇಗಿರಬೇಕು ದೈತ್ಯ ಶಕ್ತಿ. ಕರ್ಣ ಸೂರ್ಯನ ಅವತಾರ, ಅಂಥವ್ರನ್ನು ಮೋಸ ಮಾಡೋ ಶಕ್ತಿ ಇದೆ ಅಂತ ಇವಕ್ಕೆಲ್ಲ ಕೂಡ ಹೇಳಿಕೊಂಡು ಪಾತಾಳ ಲೋಕಕ್ಕೆ ಬಿಡ್ತು. ದೈತ್ಯರೆಲ್ಲ ಸೇರಿದ್ದಾರೆ, ದೈತ್ಯರು ಯಾರು ನಮ್ಮ ಚಿ ಇಲ್ವಲ ವಾತಾಪಿ ಇದ್ದಾರಲ್ಲ, ಅವ್ರ ಲಿಸ್ಟೇ ಲಿಸ್ಟ್ ಅವೆಲ್ಲ ಗುಂಡಾಗಳು ಅಂದರೆ ಸರ್ಕಾರದ ಗುಂಡ ಲಿಸ್ಟ್ ಇರುತ್ತೆ. ಯಾವಾಗಲೂ ಒಂದು ಸರ್ಕಾರ ಗುಂಡಾಗಳ ಲಿಸ್ಟ್ ಇಟ್ಕೊಂಡಿರ್ತಾರೆ. ಅದೇ ರೀತಿ ದೈತ್ಯರ ಲಿಸ್ಟ್ ಒಂದು ಇದ್ದೇ ಇದೆ. ಅವರೆಲ್ಲ ಸೇರಿ ದುರ್ಯೋಧನ ಉಪದೇಶ ಶುರು ಮಾಡ್ತಾ ಇದ್ದಾರೆ. ದುರ್ಯೋಧನ ಈ ರೀತಿ ಹತಾಶನಾಗಬಾರದು. ಇಲ್ಲಿ ನೋಡಿ, ಇದು ದುರ್ಯೋಧನೆಗೆ ಹೇಳಿದ ಗೀತ, ಇವ್ರ ಗೀತ ಇದು, ರಾಕ್ಷಸ ಗೀತ. ಅರ್ಜುನ ಏನ್ ಮಾಡಿದ, ಯುದ್ಧ ಮಾಡೋದಿಲ್ಲ, ಓಡೋಗ್ಬಿಡ್ತೀರಿ ಅಂತ ಅರ್ಜುನ ಕೂತಾಗ ಭಗವಂತ ಉಪದೇಶ ಮಾಡಿದ, ನಾನಿಲ್ಲಿ ಪ್ರಾಣ ಬಿಡ್ತೇನೆ, ಪಾಂಡವರ ವಿರುದ್ಧ ಹೊಡೋದಿಲ್ಲ ಅಂತ ಕೂತ್ರೆ ಈ ದೈತ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಅವರವರಿಗೆ ಅವರೊಂದು ಉಪದೇಶಗಳು, ಅವ್ರಿಗೆ ಹ್ಯಾಂಗಿನಲ್ಲಿ ಅದನ್ನು ಬಿಡಬೇಡ ಅಂತ ಹೇಳೋ ಜನಗಳೇ ಜಾಸ್ತಿ. ಕೆಟ್ಟದ್ದನ್ನು ಬಿಡಬೇಡ ಅಂತ ಅವ್ರ ಜನ ಹೇಳುತ್ತಾರೆ, ಒಳ್ಳೇದನ್ನು ಬಿಡಬೇಡ ಅಂತ ಇವರು ಹೇಳುತ್ತಾರೆ. ದುರ್ಯೋಧನನಿಗೆ ನೋಡಿ, ಧರ್ಮರಾಜ ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದವನಿಗೆ ಭೀಮ ದ್ರೌಪದಿಯರಿಂದ ಜ್ಞಾನ ಬಂದಿದ್ದು ವನಪರ್ವದಲ್ಲಿ. ಪಾಂಡವರ ವಿರುದ್ಧವಾಗಿ ಭಾರಿ ನಿರಾಶನಾದ ದುರ್ಯೋಧನನಿಗೆ ಅವನ ಕೆಲಸದ ಬಗ್ಗೆ ಮತ್ತೊಮ್ಮೆ ಸ್ಫೂರ್ತಿ ಸಿಕ್ಕಿದ್ದು ವನಪರ್ವದಲ್ಲೇನೆ. ವನಪರ್ವ ಬಹಳ ವಿಚಿತ್ರವಾದ ಘಟ್ಟ ಇದು. ದುರ್ಯೋಧನನಿಗೆ ಮತ್ತೊಮ್ಮೆ ಸ್ಫೂರ್ತಿ ಕೊಡತಕ್ಕಂಥ ಜಾಗ ನಡೀತಂತೆ. ಎಲ್ಲರೂ ಸೇರ್ಕೊಂಡಿದ್ದಾರೆ, ದುರ್ಯೋಧನ ನೀನು ಹತಾಶನಾದ ನಮ್ಮ ಗತಿ ಏನು, ನಮ್ಮೆಲ್ಲರ ನಾಯಕ ನೀನೇನೆ, ನೀನು ಸಾಕ್ಷಾತ್ ಕಲಿ. ಅವನ ಸ್ವರೂಪ ಪರಿಚಯ ಮಾಡಿಕೊಡುತ್ತಾರೆ, ಸಾಕ್ಷಾತ್ ಕಲಿ, ನಿನ್ನಿಂದ ಲೋಕವೇ ನಾಶವಾಗಬೇಕು. ಹೇಗಿದ್ದ ಉಪದೇಶ ಮಾಡೋದು, ಉದ್ಧಾರ ಆಗಬೇಕು ಅಲ್ಲ, ಲೋಕ ನಾಶ ಆಗಬೇಕು. ನಿನ್ನ ಬಿಟ್ಟರೆ ನಮಗೆ ಬೇರೆ ಯಾರೂ ಗತಿ ಇಲ್ಲ, ನೀನೇನು ಮಾಡ್ತೇವೆ ನಿನ್ನಿಂದ ನಾವು ಇರ್ತೇವೆ, ಹೀಗೆಲ್ಲ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಅವರು ಮಾತಾಡ್ತಾನೆ, ಅಲ್ಲ ಹೀಗೆಲ್ಲ ಮಾಡ್ತೇನೆ, ನನ್ನ ಗತಿ ಏನಾಗಿದೆ ಈಗ ನೋಡಿದ್ರೆ ಅಂತ ಕೇಳಿದರೆ, ಇದು ಆಕಸ್ಮಿಕ ಸೋಲು ಅಂತ ಕರೆದ್ರಂತೆ. ಇದು ಆಕಸ್ಮಿಕ ಸೋಲು, ಪಿಚ್ಚರಿ ಇದ್ದರೆ ಸೋತರು ಅಂತಾರಲ್ಲ ಆ ಟೈಪ್ ಅಷ್ಟೇ. ಇದು ನಿಜವಾದ ಸೋಲು, ಆಕಸ್ಮಿಕ ಸೋಲು ಅಷ್ಟೇ. ಇವತ್ತು ಏನೋ ಆಗಿಬಿಡ್ತು, ನಾವು ಎಷ್ಟೋ ಉಪಾಯ ಮಾಡಿದ್ವಿ, ಆ ಚಿತ್ರಸೇನ ಬಂದ ಬಳಿಗೆ ಏನೇನೋ ಆಗಿರಬೇಕು ಅಂತ ಕಾಣಿಸ್ತದೆ. ಹೌದು, ಒಂದು ಬ್ರಹ್ಮದೇವರ ವರ ಕೊಟ್ಟರು, ಇಂದ್ರದೇವರ ವರ ಇದೆ, ಸಾಕ್ಷಾತ್ ಕೇಶವಃ ಅಬ್ಜಜಸ್ಯ ಅಂತ ಹೇಳಿದ್ದಾರೆ, ಕೃಷ್ಣ ವರ ಕೊಟ್ಟಿದ್ದಾರೆ, ಏನೋ ಆಗಿಬಿಡ್ತು, ನಾವು ಸ್ವಲ್ಪ ನಾವು ಎಚ್ಚರತೆ ಯಾಮಾರಿದ್ವಿ ಅಂತಾರಲ್ಲ ಹಾಗಾಗಿಬಿಡ್ತು. ಆದರೆ ಈ ಸರ್ತಿ ಹಾಗೆ ಮಾಡೋದಿಲ್ಲ, ಬಹಳ ಹುಷಾರಾಗಿರ್ತೇವೆ, ಇನ್ಮೇಲೆ ನಾವು ನಿನ್ನ ಗೆಲುವಿಗೆ ಎಲ್ಲ ರೀತಿ ಪ್ರಯತ್ನ ಪಡ್ತೇವೆ ಅಂತ ಹೇಳುತ್ತಾರೆ. ನಿನ್ನ ಗೆಲುವಿಗೆ ಎಲ್ಲ ರೀತಿಯನ್ನು ಪ್ರಯತ್ನ ಪಡ್ತೇವೆ. ಮೊದಲನೇದಾಗಿ, ನಿನ್ನ ದೇಹದ ಬಗ್ಗೆ ನಿನಗೆ ಗೊತ್ತಿಲ್ಲ, ನಿನ್ನ ದೇಹ ಎಂಥದ್ದು ಗೊತ್ತಾ ಅಂತ ಹೇಳುತ್ತಾರೆ. ಬಹಳ ಇಂಪಾರ್ಟೆಂಟ್ ರೆಫರೆನ್ಸ್ ಇದು. ನಿನ್ನ ದೇಹ ಎಂಥದ್ದು ಅಂದರೆ, ನಿನ್ನ ದೇಹದ ಎರಡು ಭಾಗ, ಮೇಲ್ಭಾಗ ಕೆಳಭಾಗ ಇದೆಯಲ್ಲ, ಆ ಭಾಗಗಳನ್ನು ಹೆಸರಿಗೆ ನೀನು ಗಾಂಧಾರಿಯ ಮಗ, ನಿಜವಾಗಲೂ ನಿನ್ನನ್ನು ಸೃಷ್ಟಿ ಮಾಡಿದವರು ಶಿವಪಾರ್ವತಿಯರು ಅಂತ ಹೇಳಿದರೆ, ಶಿವಪಾರ್ವತಿಯರನ್ನು ನಿನ್ನ ದೇಹ ಸ್ಪೆಷಲ್ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳುತ್ತಾರೆ. ವಿಶೇಷವಾದ ನಾವೆಲ್ಲ ತಪಸ್ಸು ಮಾಡಿ ನಮ್ಮ ತಪಸ್ಸನ್ನು ಧಾರೆ ಎರೆದು ನಿನಗೆ ವಿಶೇಷ ಕವಚ ಕಿವಿಚ ಕೊಡ್ತಾರಲ್ಲ ಆ ಟೈಪ್, ನಿನ್ನ ದೇಹಕ್ಕೆ ಇಡೀ ಒಂದು ವಜ್ರ ದೇಹವನ್ನು ಮಾಡಿದ್ದೇವೆ ಅಂತ ಹೇಳುತ್ತಾರೆ. ಅದಕ್ಕೆ ಬಭುವ ವಜ್ರಕಾಯು ಸುಯೋಧನಃ ಅಂತಾನೆ ಹೇಳಿದರು. ಹುಟ್ಟಬೇಕಾದ್ರೆ ವಜ್ರಕಾಯ, ವಜ್ರ ದೇಹ, ನಿನ್ನ ದೇಹ ಸಾಮಾನ್ಯವಾದದ್ದಲ್ಲ, ಇದನ್ನು ನಾಶ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ಟಿರುತ್ತೆ. ಆದರೆ ಕೃಷ್ಣ ಭೀಮರಿಗಿದೆ ಅಂತ ಗೊತ್ತಿಲ್ಲ ಅಷ್ಟೇ ಅವರಿಗೆ, ಯಾರಿಗೂ ಇಲ್ಲ. ಆದ್ದರಿಂದ ನೀನು ಸೋತಿರಬಹುದು, ನೀನು ಸಾಯಲಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಸೋತಿರುವುದು ಆಕಸ್ಮಿಕ, ಸಾಯದಂತೂ ಸಾಧ್ಯವೇ ಇಲ್ಲ, ಇದು ಯಾರೂ ಒಡೆಯಲಾರರು.